ಸಾಕು, ಬರೀ ಟೀಕಾರ ಸಾಕು, ಬರೀ ಟೀಕಾರ ಪುಸ್ತಕ ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣುದತ್ತ ನಿರ್ಣಯ ದಶ ಪ್ರಕರಣದಲ್ಲೇ ದೊಡ್ಡ ಪ್ರಕರಣ. ದಶ ಪ್ರಕರಣದಲ್ಲಿ 10 ಪ್ರಕರಣಗಳಿರೋದು, ಅದರಲ್ಲಿ ಅತಿ ದೊಡ್ಡ ಪ್ರಕರಣ ಅಂದರೆ ವಿಷ್ಣುದತ್ತ ನಿರ್ಣಯ. ಇದೆ ಹೌದು 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 ಹೌದು, ಇಟ್ಕೊಳ್ಬೋದು ಅದನ್ನು. ವಿಷ್ಣುದತ್ತ ನಿರ್ಣಯ ಪ್ರಕರಣದಲ್ಲಿ ದೊಡ್ಡದು. ಇದನ್ನು ಎಷ್ಟು ವರ್ಣನೆ ಮಾಡ್ತಾರೆ ಮಧ್ವಯುಜದಲ್ಲಿ ಅಂದರೆ, ಏಕಾಕೀಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ದೃಷ್ಟಾಂತ ಕೊಡ್ತಾರೆ ವಿಷ್ಣುದತ್ತ ನಿರ್ಣಯ ಹೇಗಿದೆ ಅಂತ ಕೇಳಿದರೆ, ಏಕಾಕಿ ಒಂಟಿಯಾಗಿ ಅರ್ಜುನ ಉತ್ತರ ಗೋಗ್ರಹಣ ಕಾಲಕ್ಕೆ ಏನು ಮಾಡಿದ, ಒಬ್ಬನೇ ಏನು ಮಾಡಿದ, ಅರ್ಜುನ ಎಲ್ಲರನ್ನೂ ಸೋಲಿಸಿಬಿಟ್ಟ. ತತ್ವ ನಿರ್ಣಯ ಒಂದು ಏನು ಮಾಡುತ್ತೆ, ಎಲ್ಲ ವಾದಿಗಳನ್ನು ಸೋಲಿಸಿಬಿಡುತ್ತೆ ಅಂತ ಹೇಳ್ತಾ. ತತ್ವ ನಿರ್ಣಯ ಸರಿಯಾಗಿ ಓದಿಬಿಟ್ರೆ ಎಲ್ಲ ವಾದಿಗಳನ್ನು ತಲೆ ಮೇಲೆ ಅವರ ತಲೆ ಮೇಲೆ ಕಾಲಿಡಬಹುದು ಅಂತ ಅರ್ಥ. ಪದಂ ಮೌಲಿಷು ವಿದ್ವಿಷಾಂ, ಶತ್ರುಗಳ ತಲೆಯ ಮೇಲೆ ಅರ್ಜುನ ಏನು ಮಾಡಿದ, ತನ್ನ ಕಾಲಿಟ್ಟ ಒಂಟಿಯಾಗಿನೇ. ಅದೇ ರೀತಿ ಒಂದು ತತ್ವ ನಿರ್ಣಯ ಓದಿಬಿಟ್ರೆ ಏನಾಗುತ್ತೆ, ತತ್ವ ನಿರ್ಣಯ ಓದಿದರೆ ಎಲ್ಲ ಪದಗಳಿಗೆ ಉತ್ತರ ಕೊಡಬಹುದು ಅಂತ ಅರ್ಥ. ಇದು ಬಹಳ ಇಂಪಾರ್ಟೆಂಟ್. ಇದು ಒಂದಷ್ಟಿಂದ ಅನುವ್ಯಾಖ್ಯಾನ ಹೇಗೋ ತತ್ವ ನಿರ್ಣಯ ಹಾಗೆ ಅನುವ್ಯಾಖ್ಯಾನ ಅದು ಇದರಲ್ಲಿದೆ. ಪೊಯೆಟ್ರಿ ಫಾರಮ್, ಇದು ವರ್ಸ್ ಫಾರಮ್, ಇದು ಪ್ರೋಸ್ ಫಾರಮ್, ಇಷ್ಟೇ ಡಿಫರೆನ್ಸ್. ಮೂರಲೆಸ್ ಎಲ್ಲ ವಿಷಯಗಳು ಕೂಡ ಕಾಮನ್ ಆಗಿ ಬಂದಿರೋ. ಅದಕ್ಕೆ ಇದಕ್ಕೆ ವ್ಯಾಖ್ಯಾನ ಏನಂತ ಕರೀತಾರೆ, ಅದರ ವ್ಯಾಖ್ಯಾನ ಸುಧಾ, ಇದರ ವ್ಯಾಖ್ಯಾನ ಅಣುಸುಧಾ ಅಂತ ಹೆಸರು. ತತ್ವ ನಿರ್ಣಯ ಟೀಕಾಗಿ ಸರಿಯಾಗಿ ಓದಿದ್ರೆ ಒಂದು ವರ್ಷದ ಮೇಲೆ ಬೇಕಿದ್ರೆ, ಸರಿಯಾಗಿ ಟೀಕಾ ಸಮೇತ ಓದಿದರೆ ಒಂದು ವರ್ಷ ಓದಬೇಕು. ಅಷ್ಟು ವಿಷಯ ಇದೆ. ಅದೇನು ಬರೀ ಟೀಕಾ ಓದಿದ್ರೆ ಅಷ್ಟೇ, ಟಿಪ್ಪಣಿ ಸಮೇತ ಓದಿದರೆ ಯಥಾಪ್ರಕಾರ 4-5 ವರ್ಷದ. ಯಾಕೆ ಇಷ್ಟಪ್ಪ ಆಗಿದೆ ಎಲ್ಲ ಟಿಪ್ಪಣಿ ಸೇ, ಅದು ತುಂಬ ಟಿಪ್ಪಣಿಗಳಿದೆ, ಇಷ್ಟಪ್ಪ ಆಗಿದೆ. ವ್ಯಾಸ್ತತ್ವ ಅಂದರೆ ಟಿಪ್ಪಣಿ ಭಾರಿ ಡಿಫಿಕಲ್ಟ್ ಟಿಪ್ಪಣಿ. ಇದರಲ್ಲಿ ವಾಕ್ಯಾರ್ಥ ಚಂದ್ರಿಕಾ ಹೇಗೆ ಸುಧಾಕೋ, ಅವರು ಲಘುಪ್ರಭ ಹಾಗೆ ತತ್ವ ನಿರ್ಣಯ ಅವರು. ಆದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನು, ತತ್ವ ನಿರ್ಣಯ ಪ್ರಧಾನ, ಟೀಕಾನ ಗಮನ ಕೊಟ್ಟೋದು. ಅದರಲ್ಲಿ ಟೀಕಾರಾಯರು ಪ್ರತಿ ಇದಕ್ಕೂ ಕೂಡ ಶ್ಲೋಕ ಮಂಗಳಾಚರಣೆ ಮಾಡಿ, ಇದಕ್ಕೂ ಮಂಗಳಾಚರಣೆ ಮಾಡ್ತಾರೆ. ಮಂಗಳಾಚರಣೆ ಶ್ಲೋಕ ದೊಡ್ಡದಾಗಿ ಮಾಡ್ತಾರೆ, ಬೇರೆ ಗ್ರಂಥಗಳಿಗಿಂತ ದೊಡ್ಡದನ್ನು ತೋರಿಸೋದಕ್ಕೋಸ್ಕರ ದೊಡ್ಡ ಮಂಗಳಾಚರಣೆ ದಶ ಪ್ರಕರಣದಲ್ಲಿ ಇದೊಂದಕ್ಕೆ ಮಾಡಿರೋದು. ವಿಶ್ವಶೋದಯ ಮಾತನೋತಿ ತದನು ಪ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಸಾಧನ ಸಾಧನಮಲಂ ವಕ್ತಿ ಶ್ರುತಿರ್ವ್ಯಂಜಯನ್. ಆಮೇಲೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಇದು ಮಂಗಳಾಚರಣೆ ಶ್ಲೋಕ. ಮತ್ತು ರಮಾವಲ್ಲಭಂ ಒಂದೇ ಶ್ರೀಹಪ್ಪತ್ತೆ ಅಂತ ಸುಧಾದಲ್ಲಿ ಹೇಳಿದಾಗೆ ರಮಾವಲ್ಲಭಂ ಒಂದೇ, ರಮಾವಲ್ಲಭನಾದ ಶ್ರೀಹರಿಯನ್ನು ನಮಸ್ಕರಿಸ್ತೇನೆ, ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಏನು ಎಂಥವನು ಶ್ರೀಹರಿ ಅಂತ ಪ್ರಶ್ನೆ. ಶ್ರೀಹರಿ ಯಾರು ಅಂದರೆ ವಿಶ್ವಶ್ಯೋದಯ ಮಾತನೋತಿ. ವಿಶ್ವಶ್ಯ ಉದಯಂ ಮಾತನೋತಿ, ವಿಶ್ವಕ್ಕೆ ಉದಯ ಅಂದರೆ ಸೃಷ್ಟಿ, ವಿಶ್ವಕ್ಕೆ ಜಗತ್ತನ್ನು ಸೃಷ್ಟಿಸತಕ್ಕಂತಹ. ತದನು ಅನಂತರ ತ್ರಾಣಂ ವಿಧತ್ತೆ, ತ್ರಾಣ ಅಂದರೆ ರಕ್ಷಣೆ, ರಕ್ಷಣೆಯನ್ನು ಮಾಡತಕ್ಕಂಥ ಸೃಷ್ಟಿಯಾಯಿತು ಸ್ಥಿತಿ. ವಿಶ್ವಶೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಎರಡು. ಆಮೇಲೆ ಸೌಖ್ಯಾಪ್ತಿ ಇತರ ಸಾಧನ ವರಂ ವಕ್ತಿ ಶ್ರುತೀಹಿ ವ್ಯಂಜಯನ್. ಸೌಖ್ಯಾಪ್ತಿ ಇತರ ಹಾನಿ ಸಾಧನಂ, ಸೌಖ್ಯ ಆಪ್ತಿ ಇತರ ಹಾನಿ ಸಾಧನಂ. ಸೌಖ್ಯಾಪ್ತಿ ಇತರ ಹಾನಿ, ಸೌಖ್ಯವನ್ನು ಹೊಂದೋದು. ಇತರ ಅಂದ್ರೇನು, ಸೌಖ್ಯವಲ್ಲದ್ದು ಯಾವುದು, ದುಃಖ, ಅದಕ್ಕೆ ಹಾನಿ ಆಗಬೇಕು. ಸೌಖ್ಯಾಪ್ತಿ ಇತರ ಹಾನಿ ಅಂದರೆ ಇಷ್ಟಪ್ರಾಪ್ತಿ ಅನಿಷ್ಟ ವೃತ್ತಿಯ ಸಾಧನವನ್ನು ಸಾಧನಂ ಏನು ಮಾಡಿ, ವಕ್ತಿ ಶ್ರುತಿರ್ ವ್ಯಂಜಯನ್, ವೇದವ್ಯಾಸ ರೂಪ ಅದು. ಶ್ರುತಿಗಳನ್ನು ಅಭಿವ್ಯಕ್ತಿ ಮಾಡ್ತಾ ನಮಗೆಲ್ಲ ಸುಖಕ್ಕೆ ಸಾಧನ ಯಾವುದು ಮತ್ತು ದುಃಖ ನಿವಾರಣೆಗೆ ಸಾಧನ ಯಾವುದು ಎಂಬುದನ್ನು ತಿಳಿಸ್ತಾರೆ. ಹೇಗೆ ತಿಳಿಸ್ತಾರೆ, ಶ್ರುತಿಹಿ ವ್ಯಂಜಯನ್, ವೇದಗಳ ಮೂಲಕ ತಿಳಿಸ್ತಾರೆ. ಶಾಸ್ತ್ರಯೋನಿತ್ವ, ಸುಮ್ಮನೆ ಉಪದೇಶ ಮಾಡಲಿಲ್ಲ, ಅದು ನಮಗೆ ಟೆಕ್ಸ್ಟ್ ಕೊಟ್ಟು ಅದನ್ನು ಉಪದೇಶ ಮಾಡಿದ್ದಾರೆ. ವೇದವ್ಯಾಸ ರೂಪನೂ ಆಯಿತು, ಜ್ಞಾನಪ್ರದ ಅಂತಲೂ ಅರ್ಥ ಇದೆ. ಸೃಷ್ಟಿ ಸ್ಥಿತಿ ಜ್ಞಾನ, ಜ್ಞಾನವನ್ನು ಕೊಡ್ತಕ್ಕಂಥ ರೂಪ. ಇದರಿಂದ ಶಾಸ್ತ್ರ ಓದಿದ್ರೆ ಏನು ಉಪಯೋಗ ಆಗುತ್ತೆ ಅಂದರೆ ಏನರ್ಥ, ಸೌಖ್ಯಾಪ್ತಿ ಇತರ ಹಾನಿ ಸಾಧನ, ನಮಗೆ ಸುಖ ಆಗಲೇಬೇಕು, ದುಃಖ ಆಗಲೇಬಾರದು, ಅದಕ್ಕೇನು ಸಾಧನ ಅಂತ ಹೇಳಿಕೊಡುತ್ತೆ ಅಂತ ಅರ್ಥ. ಎಲ್ಲರಿಗೂ ಬೇಕದು, ಹೋಗ್ತಾರೆ, ದೇಹಕಲು ಸುಖಮೇವ ಮೇಸ್ಯಾತ್ ದುಃಖ ಮನಾಗಪಿ ಮಾವು. ಎಲ್ಲರಿಗೂ ಬೇಕಾಗಿರೋದ್ರೆ ಅದೇನೆ, ಸುಖ ಆಗಲೇಬೇಕು, ದುಃಖ ಆಗಲೇಬಾರದು. ಅದಕ್ಕೆ ಮೆಥಡ್ ತಾವೇ ಹುಡ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟೇ ಹೇಳಿದ ಮೆಥಡ್ ಹುಡ್ಕೊಂಡಿಲ್ಲ. ಏನು ಮಾಡಿದ್ದಾರೆ, ಟೆಕ್ಸ್ಟ್ ತಾವೇ ಓದ್ಕೊಂಬಿಟ್ಟು ಹೇಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಓದಬೇಕು, ತಾವೇ ಓದ್ಕೊಂಬಿಡೋದು, ಅದು ಪದ್ಧತಿ ಆಗಿದೆ. ಏನು ಓದಬೇಕು ಅದಕ್ಕೀಗ, ವೇದಗಳನ್ನು ಓದಬೇಕು, ಇಲ್ಲದವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಶ್ರುತಿಹಿ ವ್ಯಂಜಯನ್, ಶ್ರುತಿಗಳನ್ನು ಬರೆದ್ರು ಅಂತ ಹೇಳೋದಿಲ್ಲ, ಶ್ರುತಿಗಳು ಬರೆದಿಲ್ಲ ಅಪೌರುಷಯ, ಅದಕ್ಕೇನಂತ ಹೇಳಿದ್ರೆ ವ್ಯಂಜಯನ್, ಅಭಿವ್ಯಕ್ತಿಗೊಳಿಸಿದರೆ ಹೊರತು ಬರೆದರು ಅಂತ ಹೇಳಬಾರದು. ವೇದಗಳ ಬಗ್ಗೆ ಯಾವಾಗ ಹೇಳಿದರೂ ಕೂಡ ಅಭಿವ್ಯಕ್ತಿ ಅನ್ನಬೇಕೆ ಹೊರತು ಅದನ್ನು ಕೃತಿ ಅಂತ ಕರೆಯಾಗಿಲ್ಲ. ಸೌಖ್ಯಾಪ್ತೀತರ ಹಾರಿ ಸಾಧಾರಂ ಭಕ್ತಿ ಬರೀ ವ್ಯಕ್ತಿ ಅಲ್ಲ, ಅಲಂ ವ್ಯಂಜಯನ್ ಎಲ್ಲದೆ ಅಲಂ ಭಕ್ತಿ ಅಲಂ ವ್ಯಂಜಯ ಎಲ್ಲ ಸೇರಿಸ್ಕೋಬೇಕಾದ್ರೆ ಅಲಂ ವ್ಯಂಜಯನ್ ವೇದಗಳನ್ನು ಪೂರ್ಣ ಹೊರಗೆ ಹಾಕಿದರು. ನಾಕಾರ ವೇದ ಪ್ರಿಂಟ್ ಮಾಡಿಸೋದು, ಮೂರ್ನಾಲ್ಕು ಸೂಕ್ತ ಹೇಳೋದಲ್ಲ, ಅಲಂ ಎಷ್ಟೆಷ್ಟು ವೇದಗಳಿವೆ ಅಷ್ಟು ವೇದಗಳನ್ನು ಉಪದೇಶ ಮಾಡಿದ್ದು ಯಾವ ರೂಪದಿಂದ, ವೇದವ್ಯಾಸ ರೂಪದಿಂದ. ಮತ್ತು ಸೌಖ್ಯಾಪ್ತಿ ಇತರ ಹಾನಿ ಸಾಧನ, ನಮಗೆ ಸುಖ ಬೇಕು ಸ್ವಲ್ಪ ಸುಖ ಎಲ್ಲ ಸಿಕ್ಬಿಡುತ್ತೆ, ನಮಗೆ ದುಃಖ ಹೋಗಬೇಕು ಡಾಕ್ಟರ್ ರೋಗ ಬಂದರೆ ಡಾಕ್ಟರ್ ವಾಸಿ ಮಾಡಿಬಿಡ್ತಾರೆ, ಹೋಯ್ತಲ್ಲ ಅಂತ ಕೇಳಿದರೆ ಅಲಂ ಪೂರ್ಣ ಹೋಗೋದು ಯಾವುದರಿಂದ ಹೋಗೋದಿಲ್ಲ, ಪೂರ್ಣ ಹೋಗ್ಬೇಕಾದ್ರೆ ಏನಾಗಬೇಕು, ದೇವರ ಅನುಗ್ರಹಣೆ ಬೇಕು. ಸಂಸಾರ ಇರೋವರೆಗೂ ಏನು ಹೋಗೋದಿಲ್ಲ, ಸಂಸಾರ ಹೋಗೋವರೆಗೂ ದುಃಖ ಹೋಗೋದಿಲ್ಲ. ಆದ್ದರಿಂದ ಸಂಸಾರದಿಂದ ಪರಿಹಾರ ಮಾಡೋ ಶಕ್ತಿ ಯಾರಿಗಿಲ್ಲ, ಬೇರೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಆದ್ರಿಂದಾಗೇನೆ ಅಲಂ ಅಂತ ಹೇಳಿದ್ರಿಂದ ಅರ್ಥ ಬರಬೇಕು. ಸೌಖ್ಯಾಪ್ತಿ ಇತರ ಹಾರಿ ಸಾಧನವಲಂ ಭಕ್ತಿ ಶ್ರುತೀಹಿ ವ್ಯಂಜಯನ್, ಶ್ರುತಿಹಿ ಬಹುವಚನ, ಸಕಲ ಶ್ರುತಿಗಳನ್ನು ಕೂಡ ಅಭಿವ್ಯಕ್ತಿಗೊಳಿಸುತ್ತ ಹಾಗೆ ಮಾಡಿದರು. ಸ್ವಾಪಂ ರಾಮ ಹೌದು, ಇನ್ನೂ ಹೇಳ್ತೀರ, ಬರೀ ಸಾಮಾನ್ಯ ಅರ್ಥ ಹೇಳ್ತಿರೋದು ಈಗ, ಅದೆಷ್ಟು ವ್ಯಾಖ್ಯಾನ ಇಷ್ಟಪ್ಪಾಗುತ್ತೆ ಒಂದು ವ್ಯಾಖ್ಯಾನಕ್ಕೆ, ಅದೊಂದಕ್ಕೆ. ಮತ್ತೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ, ಹೋಗಲಿ ನಮ್ಮ ಪ್ರತಿನಿತ್ಯ ನಮಗೇನು ಮಾಡ್ತಾನೆ ದೇವರು ಅಂದರೆ ಸ್ವಾಪಂ ಪ್ರಾಪಯತಿ, ನಿದ್ರೆ ಕೊಡ್ತಾನೆ ಪರಮಾತ್ಮ. ಇಲ್ಲಿ ಎಷ್ಟು ಗುಳಿಗೆ ತಗೋತಾರೆ, ಎಷ್ಟು ಕುಡಿತು ಕುಡಿಲಿಕ್ಕೆ ಸ್ಟ್ರಗ್ಸ್ ತೊಗೊಂಡ್ಬಿಡ್ತಾರೆ ನಿದ್ದೆ ಬರಲಿ ಅಂತೇಳಿ. ನಿಜವಾಗಿ ನಿದ್ರೆ ಕೊಡೋದು ಯಾರು, ದೇವರು ಕೊಡ್ತಾರೆ. ಪ್ರಾಜ್ಞಾನಾಮಕ ರೂಪದಿಂದ ಏನು ಮಾಡ್ತಾನೆ, ನಿತ್ಯಂ ಸ್ವಾಪಂ ಪ್ರಾಪಯತಿ, ಯಾತಕ್ಕೆ ನಿದ್ರೆ ಪರಿಹಾರ ಮಾಡ್ತಾನೆ, ನಿದ್ರೆ ಕೊಡ್ತಾನೆ, ಶ್ರಮಾಪಹೃತಯೇ, ಏನು ಹೋಗುತ್ತೆ ನಿದ್ರೆ ಮಾಡೋದ್ರೆ ನಮಗೆ ಶ್ರಮ ಪರಿಹಾರ ಆಗ, ಶ್ರಮ ಪರಿಹಾರಕ್ಕೋಸ್ಕರವಾಗಿ ಸ್ವಾಪಂ ಪ್ರಾಪಯತಿ, ಪ್ರತಿನಿತ್ಯ ನಿದ್ರೆಯನ್ನು ಕೊಡ್ತಾನೆ. ಆಮೇಲೆ ಸ್ವಾಪಂ ಪ್ರಾಪ್ನೋತಿ ಅಂದರೆ ತಾನೇ ನಿದ್ದೆ ಮಾಡ್ತಾನೆ ಅಂತಾಗುತ್ತೆ. ಸ್ವಾಪಂ ಪ್ರಾಪಯತಿ ಕಾದಲ್ ಫಾರಂಭ, ನಿದ್ದೆ ಮಾಡಿಸ್ತಾನೆ ಹೊರತು ತಾನು ನಿದ್ದೆ ಮಾಡೋದಿಲ್ಲ. ಅದಕ್ಕೆ ಯೋಗ ನಿದ್ರೆ, ಪರಮಾತ್ಮ ನಿದ್ರೆ ಯಾವುದದು, ಯೋಗ ನಿದ್ರೆ ಹೊರತು ನಮ್ಮಂಥ ನಿದ್ರೆ ಅಲ್ಲ. ಮತ್ತೆ ಕಲ್ಪಾವಸಾನೇ ಚಯ, ನಿದ್ರೆ ಎರಡು ಸತ್ತು ಕೊಡ್ತಾನೆ ಅಂತ ಪರಮಾತ್ಮ. ಪ್ರತಿನಿತ್ಯ ಕೊಡೋದೊಂದು, ಕಲ್ಪಾವಸಾನೆ ಪ್ರಳಯ ಕಾದಲ್ ಕೊಡ್ತಾನೆ, ಪ್ರಳಯ ಏನೋ ಮಾಡ್ತಾನೆ, ಪ್ರಳಯ ಯಾತಕ್ಕೆ ಮಾಡ್ತಾನೆ ಅಂತ ಬೈಬಹುದಲ್ಲ, ನಿದ್ರೆ ಯಾಕೆ ಕೊಡ್ತಾನೆ ಹಾಗಿದ್ರೆ, ಶ್ರಮ ಹೋಗ್ಲಿಕ್ಕೆ. ಸೊ ಪ್ರಳಯ ಕಾಲ ದೇಹ ಯಾಕೆ ತೆಗಿತಾನೆ ಅಂದರೆ ಶ್ರಮ ಹೋಗ್ಲಿಕ್ಕೆ. ಆದ್ದರಿಂದ ಅನೇಕರು ಏನು ತಿಳ್ಕೋಬಹುದು, ಸೃಷ್ಟಿ ಕಾರುಣ್ಯ, ಸ್ಥಿತಿ ಕಾರುಣ್ಯ, ಜ್ಞಾನ ಕಾರುಣ್ಯ, ಪ್ರಳಯ ಅಂತ ಕಾರುಣ್ಯ ಇದನ್ನು ಕೇಳಿ ಹೇಳ್ಬೇಕು. ಅದಕ್ಕೆ ಪ್ರಳಯವೂ ಕಾರುಣ್ಯನೇ, ಎಲ್ಲರೂ ಏನಾಗ್ತಿತ್ತು ಜೀವರಿಗೆ, ಭಾರಿ ಶ್ರಮ ಆಗ್ತಿತ್ತು, ಹಣ್ಣು ಮುದುಕರಾಗಿ ಒದ್ದಾಡ್ತಿರ್ತಾರೆ. ಯಾರು ರೋಗವಾಸಿ ಮಾಡಿದ್ದು ಕೇಳೋದಿಲ್ಲ, ಏನು ಮಾಡ್ತಾರೆ, ಬೇಗ ಸಹಾಯ ಮಾಡಿರ್ತಿ ಕೇಳ್ತಾರೆ, ಬೇಗ ಸಾಯ್ಬೇಕಷ್ಟೇ ಹೊರತು ಇನ್ನು ಯಾವ ಹೋಪ್ಸು ಅವ್ರಿಗಿಲ್ಲ. ಈಗ ಆ ಸಾಯೋದು ಅವ್ರ ಸತ್ತರೆ ಏನಾಗುತ್ತೆ, ಅವರೇ ಸತ್ತು ಬಿಟ್ರೆ ಆತ್ಮಹತ್ಯೆ, ಇನ್ನೊಬ್ರು ಕೊಂದ್ರೆ ಕೊಲೆ ಆಗುತ್ತೆ. ಸೊ ದೇವ್ರು ಕೊಲ್ಲಬೇಕಷ್ಟೇ, ಇಲ್ಲಿ ಯಾರು ಕೊಂದ್ರು ಕೇಸ್ ಬಿಟ್ಟಿದ್ದಲ್ಲ, ತಾನು ಸತ್ರು ಅಷ್ಟೇ ಇನ್ನೊಬ್ರು ಕೊಂದ್ರು ಅಷ್ಟೇ. ಅದಕ್ಕೆ ದೇವ್ರ ಕೊಂದ ಏನಾಗುತ್ತದ, ಅದು ಡೆತ್ ಅದು ಅಷ್ಟೇ. ಅದಕ್ಕೆ ಡೆತ್ ಕೊಡೋ ಶಕ್ತಿ ಇರೋದು ಯಾರಿಗೆ, ದೇವರಿಗೊಂದೇ. ಸ್ವಾಪಂ ಪ್ರಾಪ, ಇವನು ಯಾರೋ ಕೊಲೆ ಮಾಡಿದ್ದ, ಇನ್ನೊಬ್ಬ ಅವನು ಕೊಂದ, ಅವನು ಇನ್ನೊಂದು ಕೊಲೆ ಮಾಡಿದಾಗಾಯ್ತು, ಸರ್ಕಾರ ಕೊಲಿಸ್ತು, ಅವಾಗ ಏನಾಗುತ್ತೆ, ಅದು ಶಿಕ್ಷೆ ಅದು ಏನಲ್ಲ, ಅದು ಕೊಲೆ ಅಲ್ಲ, ಮಣದಂಡನೆ ವಿಧಿಸಿಬಿಟ್ರೆ ಅದೇನಂತ ಕರೀತಾರೆ, ಸರ್ಕಾರ ಕೊಲೆ ಮಾಡ್ತಾ ಅದ್ರ ಮೇಲೆ ಕೇಸ್ ಹಾಕಾಗಿಲ್ಲ, ಏನು ಮಾಡಬೇಕು, ಶಿಕ್ಷೆ ಕೊಡ್ತು. ದೇವರು ಏನು ಮಾಡ್ತಾರೆ ನಮಗೆ, ಪ್ರಳಯಕಾಲದಲ್ಲಿ ನಿದ್ರಾದಿಗಳನ್ನು ಪ್ರತಿನಿತ್ಯ ನಿದ್ರೆ ಕೊಡ್ತಾರೆ, ದೀರ್ಘ ನಿದ್ರೆ ಕೊಡ್ತಾರೆ, ನಿದ್ರೆ ದೀರ್ಘ ನಿದ್ರೆ, ಇದರೆಲ್ಲ ಆಚಾರ್ಯದಲ್ಲಿ ಬರೀತಾರೆ, ಇತರೆಯದಲ್ಲಿ ಬರೀತಾರೆ. ಪ್ರತಿನಿತ್ಯ ಕೊಡೋದು ನಿದ್ರೆ, ಆಮೇಲೆ ಸಾಯ್ಬೇಕಾದ್ರೆ ಕೊಟ್ಟರೆ ದೀರ್ಘ ನಿದ್ರೆ, ಮೋಕ್ಷ ಕೊಟ್ಟರೆ ಸುನಿದ್ರೆ, ಮೂರು ನಿದ್ರೆ ಅಂತ ಹೇಳ್ತಾನೆ. ಒಂದು ದಿವಸ ಮಾಡೋ ನಿದ್ರೆ ಒಂದು, ಸಾಯೋದು ಒಂದು ನಿದ್ರೆ, ಅದಕ್ಕೆ ದೀರ್ಘ ನಿದ್ರೆ ಮಾಡಿದ್ರು, ಒಂದು ಸಾವಿ ಈಡಿ ಎಂಬುದು ಒಂದು ದೀರ್ಘ ನಿದ್ರೆ ಮಾಡಿದ್ರು ಅಂತ ಕರೀತಾರೆ. ಸುನಿದ್ರ ಕೊಡ್ತಾನೆ ದೇವರು ಅಂದರೆ ಏನು ಕೊಡ್ತಾನೆ, ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಈ ಮೂರು ಸ್ಟೇಜಲ್ಲಿ ನಿದ್ರೆ ಅಂತ ಕರೆದಿರೋದ್ರಿಂದ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚ ಯಹ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಆದ್ದರಿಂದ ದೇನಾಗಿದ್ದಾನೆ ರಮಾವಲ್ಲಭ, ದೇವಂ ದೇವರಾಗಿದ್ದಾನೆ, ದೇವಂ ನಾರಾಯಣಂ ನತ್ವ, ದೇವರು ಅಂದರೆ ಯಾರು, ನಾರಾಯಣ. ತಮ್ಮ ದೇವಂ ಪಿತರಂ, ಎಲ್ಲರಿಗೂ ತಂದೆ ಯಾರೀಗ, ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಜನ್ಮಾದ್ಯಶ್ಚೇಯತಃ, ಎಲ್ಲರಿಗೂ ತಂದೆಯಾದಂತಹ. ಪತಿಂ, ಪತಿ ಅಂದರೆ ಸ್ವಾಮಿ ಅಂತ ಅರ್ಥ, ಪತಿ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಎಲ್ಲಿ ಬಂದಿದೆ ಅಂದರೆ ನರಪತಿ, ನರಪತಿ ಅಲ್ಲೇನರ್ಥ, ನರರಿಗೆ ಗಂಡ ಅಂತ ಅರ್ಥನ, ಏನಂತ ಅರ್ಥ ಅಲ್ಲಿ, ನರರಿಗೆ ಒಡೆಯ ಅಂತ, ನರರಿಗೆ ಭೂಪತಿ ಅಲ್ಲೇನಿದೆ, ಭೂಮಿಗೆ ಒಡೆಯ ಅಂತ ಅರ್ಥ. ಅದಕ್ಕೆ ಇಲ್ಲಿ ಪರಮಾತ್ಮ ಪತಿ ಅಂದ್ರೆ ಏನು, ಎಲ್ಲರಿಗೆ ಸ್ವಾಮಿ ಅಂತ ಅರ್ಥ. ಸರಿ, ಸ್ವಾಮಿ ಅಂತ ಹೇಳ್ಬೋದು, ಪತಿ ಅಂತ ಯಾತಕ್ಕೆ ಕರೆದ್ರು ಅಂದರೆ, ಪತಿ ಶಬ್ದಕ್ಕೆ ಹೊಸ ಅರ್ಥ ಇದೆ, ಏನು ಅಂದರೆ ಅಂತರ್ನಿಯಾಮಕ ಅಂತ. ಬಾಹ್ಯ ನಿಯಾಮಕನಾದರೆ ಬರೀ ರಾಜನಂತೆ ಇರಬಹುದು, ಅಂತರ್ನಿಯಾಮಕ ಇವು ಅಂತಃಪ್ರವೇಶ. ಆದ್ದರಿಂದ ದೇವರು ಏನಂತ ಕರೀತಾರೆ, ಪತಿ ಅಂತ. ತಮ್ಮ ದೇವಂ ಪಿತರಂ ಪತಿಂ ಗುರುತಮಂ, ಮತ್ತೆ ಗುರು ದೇವರು, ಏನೇನು ಬೇಕು, ಹರಿದೇವ ಪರ ಹರಿದೇವ ಗುರು, ದೇವರು ಗುರು ಆಗಿದ್ದ. ಗುರುತಮಂ, ಗುರು ಗುರುತರ ಗುರುತಮ, ಗುರುತಮ ಸೂಪರ್ಲೆಟಿವ್ ಅದು, ಗುರು ಗುರುತರ ಗುರುತಮನಾಗಿರುತ್ತೆ. ಆಚಾರ್ಯರು ಗುರುಗಳು, ಮಹಾಲಕ್ಷ್ಮಿ ಗುರುತರರು, ನಾರಾಯಣ ಗುರುತಮ. ಆದ್ದರಿಂದ ಮೂರರಲ್ಲಿ ಮೂರು ಜನ ಇದ್ದಾರೆ, ಮೂರು ಜನ ಸರಿಗೋಯ್ತು. ಗುರುತಮ ಅಂತ ಪದ ಎಲ್ಲಿ ಬಂದಿದೆ, குருதமம் அகுரும் தேவதேவம் நமாமி, குருதமம் அகுரும் தேவதேவம் நமாமி. இல்லை ஸ்லோகா அதோ வாயுஸ்துதி ஸ்லோக, அஸ்தவ்யஸ்தம் சமஸ்த வந்ததியல்ல அதரல்லே தம் தேவ ஹேடுவக்க குருதமம் குருதமம் அகுரும் தேவதேவம் நமாமி. குரு தமனாதவனு எல்லாருக்கும் முக்கிய குரு யாரும் அந்த கேட்டதே தேவரே. அந்த பரமாத்மன் ஏன் மாட ரமாவல்லவா, ரமாதேவி கூட ஏனாகித்தான் பரமாத்ம தேவம் பத்தியும் பத்தி எல்லாம் ஆகிவிட்டுதான் பண்ணி குருத்தவனு ரமாதேவி கூட குரு அவனே. யஸ்மாத் பிரம்மேந்திர ருத்ராதி தேவதானாம் ஸ்ரீயோபிச்ச ஞானஸ்பூர்த்தி சதா தஸ்மை ஹரையே குரவே நமான் திடறதிந்த அது ஹடதந்தே ஆயிடுச்சு. இது முதலே ஸ்லோக கஷ்ட சாமானிய அர்த்தம். விஸ்வஸ்ய உதயம் மாதனோதி ததனு திராணம் விதத்தே புன சௌக்கியாப்தி தரஹானி சாதனமலம் வக்தி ஸ்ருதிர் வெஞ்சயன் ஸ்வாபம் பிராபயதி ஸ்ரமாபஹதயே கல்பாவசானே செயஹ தம் தேவம் பிதரம் பதிம் குருதமம் வந்தே ரமாவல்லவம். ஒன்றால் பிரதிநித்திய பாராயணம் மாடுத்தது ஆத்யந்த ஸ்லோகங்கள் பாராயணம் மாடுத்தே எஷ்டோ விஷய ஜானக்கர் நான் ஒந்தே மற்ற நூறாசத்து ஹேளோதக்கிந்த ஹொஸ ஹொஸ்து கலிபேக்காக ஹொஸ்து கலத்த ஏனாகுது மெமரி ஷார்ப் ஆகோதரிந்த இது பேக பரத்து மதுர கலத்தது கூட பேக பந்துபிடும். அது ஒந்தே ஓதோதுக்கு யாவது ஒன்னே கிளாஸ் கொனையவருக்கு ஓத்துதிரி ஏனாகுது டீப் நாலேஜ் அந்த ஓதிபிட்டு பூர்த்தி அல்ல இருக்கா கொனைக்கு. இப்போ ஒன்னே கிளாஸ் சராக அர்த்த ஆகுது முந்தை ஓதாகலே யாவ பிஏ பாட்ட மாடவக்க பிஏ மாடவன் குடிசல் யார் மாடுத்தாரு ಎಮ್ ಎ ಮಾಡ್ದನ್ನು ಕೊಡಿಸ್ತಾರೆ. ಅದಕ್ಕೆ ಅದು ಹೆಚ್ಚು ಚೆನ್ನಾಗಿ ಅರ್ಥ ಆಗಿರ್ತದೆ ಅಂತ ಅದು ಹೆಚ್ಚೆಚ್ಚು ಓದ ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯ ಹೋದ್ರೆ ಬಾಯ್ಪಾಠ ಆಗಿಬಿಡುತ್ತೆ ಎಲ್ಲ ಕೂಡ. ಇದು ಮೊದಲನೇದಾಗಿ ಟೀಕಾರ ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ ಯಾವುದು ಸಡನ್ನಾಗಿ ಚಿಕ್ಕದು ಮಾಡಿಬಿಡ್ತಾರೆ. ರಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಕೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ಮಿರಿಗೃಂಧತಿ. ರಸತು ಶ್ರೀಮದ್ ಆನಂದ ತೀರ್ಥೇಂದು ನಹ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಅದು ಹರಿಸ್ತೋತ್ರ, ಇದು ವಾಯುಸ್ತೋತ್ರ. ಆನಂದ ತೀರ್ಥೇಂದು ರಸದು ಶ್ರೀಮದಾನಂದ ತೀರ್ಥೇಂದು ಶ್ರೀಮದ್ ಆನಂದ ತೀರ್ಥರೊಬ್ಬ ಚಂದ್ರ ನಹ ನಮ್ಮ ಹೃದಂಬರೆ ಅಂಬರ ಅಂದ್ರೆ ಆಕಾಶ ಹೃದಂಬರೆ ಹೃದಯ ಕಮಲ ಹೃದಯ ಎಂಬ ಆಕಾಶದಲ್ಲಿ ಲಸತು ಶೋಭಿಸಲಿ ಚಂದ್ರ ಆಕಾಶದಲ್ಲಿ ಬೆಳಗ ಹಾಗೆ ನಮ್ಮ ಮನಸ್ಸಿನೊಳಗೆ ಮಧ್ವಾಚಾರ್ಯರು ಎಂಬ ಚಂದ್ರ ಬೆಳಗಲಿ. ಏನು ಚಂದ್ರನಿಂದ ಏನು ಉಪಯೋಗ ಅಂದರೆ ಚಂದ್ರಿಕಾ ಚಂದ್ರನಿಂದ ಬೆಳದಿಂಗಳು ಬರುತ್ತೆ ಅದರಿಂದ ಏನಾಗುತ್ತೆ ತಾಪ ಪರಿಹಾರ ಆಗುತ್ತೆ. ಚಂದ್ರನ ಬೆಳೆದಂಗಳ ತಾಪ ಪರಿಹಾರ ಆಗುತ್ತೆ. ಆಚಾರ್ಯರಿಂದ ಏನು ಬರಬೇಕೀಗ ಅಂತ ಕೇಳಿದರೆ ಯದ್ವಚಂದ್ರಿಕಾ ಯಾರ ಮಾತು ಎಂಬ ಬೆಳದಿಂಗಳು ಯಾರ ಮಾತು ಎಂಬ ಬೆಳದಿಂಗಳು ಏನು ಮಾಡುತ್ತೆ ಸ್ವಾಂತ ಸಂತಾಪಂ. ಸ್ವಾಂತ ಅಂದರೆ ಮನಸ್ಸು, ಮನಸ್ಸಿನ ತಾಪವನ್ನು ಪರಿಹಾರ ಮಾಡುತ್ತೆ. ಬೆಳದಿಂಗಳಿಗೆ ಮನಸ್ಸಿನ ತಾಪ ಪರಿಹಾರ ಮಾಡೋ ಶಕ್ತಿ ಇಲ್ಲ. ದೇಹದ ತಾಪ ಪರಿಹಾರ ಆಗ್ಬೋದು ಅಷ್ಟೇ, ಮನಸ್ಸಿನ ತಾಪ ಹೋಗೋದಿಲ್ಲ. ದುಃಖ ಆದವನು ಬೆಳೆದಿಲ್ಲ ಕುತ್ಕೊಂಡು ಏನಾಗುತ್ತೆ ಅವನಿಗೆ ದುಃಖ ಹೋಗಿಬಿಡುತ್ತೆ. ಫೇಲ್ ಆದವನು ಬೆಳೆದಿಲ್ಲ ಕುಡಿಸಿಬಿಟ್ರೆ ಏನಾಗುತ್ತೆ ಪಾಸ್ ಆಗಿಬಿಡ್ತಾನ ಮತ್ತೆ ಸಿಟ್ಟು ಬಂದು ಮರಗೋಗ್ಬಿಡ್ತಾನೆ. ಮತ್ತೆ ಅವ್ರು ಯಾವುದೇ ಇಳಿಸೋದೇ ಇಲ್ಲ ಅವನಿಗೆ. ಒಳಗಿನ ದುಃಖ ಹೋಗಿಸೋ ಶಕ್ತಿ ಯಾವುದಕ್ಕೂ ಇಲ್ಲ. ಯಾವ್ದರಿಂದ ಹೋಗ್ಬೇಕದು ಹರಿವಾಯುಗಳಿಂದ ಹೋಗ್ಬೇಕು. ಯಾಕಾಗಿ ಯಾವಾಗಲೂ ಜ್ಞಾನ ಕೊಡೋದು ಯಾರು ಅವರಿಬ್ಬರು ಉಳಿದವರು ಒಮ್ಮೊಮ್ಮೆ ತಪ್ಪು ಜ್ಞಾನ ಕೊಟ್ಬಿಡ್ಬೋದು. ಇವ್ರು ಯಾವಾಗಲೂ ಜ್ಞಾನ ಕೊಡೋದ್ರಿಂದ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ಮಿನಿಗ್ರಂಥರಿ. ಸ್ವಾಂತಂ ಹೃನ್ಮಾನಸಂ ಮನಃ. ಸ್ವಾಂತ ಅಂದರೆ ಮನಸ್ಸು, ಮನಸ್ಸಿನ ಬರೀತಾಪ ಅಲ್ಲ, ಸ್ವಾಂತ ಸಂತಾಪಂ ಮನಸ್ಸಿನ ಹೆಚ್ಚಿನ ನೋವನ್ನು ತಾಪವನ್ನು ನಿಕೃಂತತಿ ಬರೀ ಕಳೆಯೋದಿಲ್ಲ, ನಿಕೃಂತತಿ ಪೂರ್ತಿ ಕತ್ತರಿಸಿ ಹಾಕಿಬಿಡುತ್ತೆ. ಆದ್ದರಿಂದ ಆಚಾರ್ಯರ ಮಾತು, ಅದು ಆಚಾರ್ಯರ ಮಾತು ಅಂತ ಹೇಳಿದ್ರಿಂದ ಸ್ವರಮೂಲ ಗ್ರಂಥಗಳ ಶಕ್ತಿ, ಸ್ವರಮೂಲ ಗ್ರಂಥಗಳನ್ನು ಓದೋದ್ರಿಂದ ಏನಾಗುತ್ತೆ ಮನಸ್ಸಿನ ತಾಪ ಪರಿಹಾರ ಆಗುತ್ತೆ ಅಂತ ಅರ್ಥ. ರಸತು ಶ್ರೀಮದ್ ಆನಂದ ತೀರ್ಥೇಂದು ಹೂನು ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ಮಿನಿಗ್ರಂಥತಿ. ಅಷ್ಟೇಳಿ ಉಳಿದ ಎಲ್ಲ ಸೇರಿ ಒಂದು ಮಂಗಳಾಚರಣೆ ಮಾಡಿಬಿಡ್ತಾರೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸ ಗುರುನ್ ತತ್ವನಿರ್ಣಯ ಏನಾಯ್ತು ಮುಂದೆ ವ್ಯಾಕರಿಷ್ಯ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ. ಅಷ್ಟೇ ಮೂರು ಶ್ಲೋಕದಲ್ಲಿ ಆರಂಭದ ಶ್ಲೋಕಗಳು. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರು ಯಥಾಬೋಧಂ ಯಾವುದದು ವ್ಯಾಕರಿಷ್ಯ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ. ಮತ್ತು ಗುರುಗಳ ನಮಸ್ಕಾರ, ಈಗ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಗುರುಗಳು ಹೇಗಿರಬೇಕು ಅಂದರೆ ಪದವಾಕ್ಯ ಪ್ರಮಾಣ ಜ್ಞಾನ್ ಪದ ವಾಕ್ಯ ಪ್ರಮಾಣಗಳನ್ನು ತಿಳಿದಂತಹ. ಇವು ಯಾವ ಬಾಬಾಗಳಿಗೆ ಯಾವ ಪ್ರಮಾಣ ಗೊತ್ತಿರಪ್ಪ, ಪದ ವಾಕ್ಯ ಪ್ರಮಾಣ ಪದ ಅರ್ಥ ಕೂಡ ಗೊತ್ತಿರಲ್ಲ. ಪದವಾಕ್ಯ ಪ್ರಮಾಣ ಜ್ಞಾನ್ ಗುರು. ಪದ ಅಂತ ಹೇಳಿದರೆ ಯಾವುದು ವ್ಯಾಕರಣ, ವಾಕ್ಯ ಅಂತ ಹೇಳಿದರೆ ಮೀಮಾಂಸ, ಆಮೇಲೆ ಪ್ರಮಾಣ ಅಂತ ಹೇಳಿದರೆ ನ್ಯಾಯ. ಮೂರು ಗೊತ್ತಿದ್ದರೆ ಅವ್ರು ಗುರುಗಳಾಗಲಿ ಸಾಧ್ಯ. ಪದವಾಕ್ಯ ಪ್ರಮಾಣ ಜ್ಞಾನ್ ಪದ ಜ್ಞಾನ್ ವಾಕ್ಯ ಜ್ಞಾನ್ ಪ್ರಮಾಣ ಜ್ಞಾನ್ ಗುರುನ್ ಶಿರಸಾ ಪ್ರಣಮ್ಯ ಅಂತ ಗುರುಗಳಿಗೆ ಶಿರಸಾ ನಮಸ್ಕರಿಸಿಬಿಟ್ಟು. ಇದರಿಂದ ಏನು ಹೇಳಿದೆ ಐತೆ, ಈಗ ಅವ್ರ ಗುರುಗಳು ಅಕ್ಷೋಭಿತೀರ್ಥರು ಅದೆಲ್ಲ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಅವ್ರ ಹೆಸರು ಯಾಕೆ ಹೇಳಿಲ್ಲ ಅಂದ್ರೆ ನಿನ್ನ ಹೇಳಿದೆ, ಗುರುಗಳ ಹೆಸರು ಹೇಳಬಾರದು ಅಂತ ಹೇಳಲಿಲ್ಲ. ಸುಧಾದಲ್ಲಿ ಹೇಳ್ಬೇಕು ಹೇಳ್ತಾರೆ, ಅಕ್ಷೋಭಿತೀರ್ಥ ಆಖ್ಯಾರ ಉಪತಿಷ್ಠೇ ಗುರು ಉನ್ನಮ ಅಂತ ಹೇಳ್ತಾ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಗುರು ಅಂದ್ರೆ ಇನ್ನೊಂದು ಅರ್ಥ ಏನು ಅಂತ ಕೇಳಿದ್ರೆ ಅಕ್ಷೋಭಿತೀರ್ಥರು ಅಷ್ಟೇ ಗುರುಗಳಲ್ಲ, ಅವ್ರ ಗುರುಗಳು ಗುರುಗಳೇ, ಅವ್ರ ಗುರುಗಳು ಗುರುಗಳೇ. ಆದ್ರಿಂದ ಗುರು ಪರಂಪರೆಗೆ ನಮಸ್ಕಾರ, ಗುರು ಪರಂಪರೆಗೆ, ಗುರು ಪರಂಪರೆಗೆ ನಮಸ್ಕಾರ. ಇನ್ನೊಂದು ಅರ್ಥ ಅದು ಪ್ರಣಮ್ಯ ಶಿರಸ ಗುರುನ್ ಯಥಾಬೋಧ ವ್ಯಾಖ್ಯರಿಷ್ಯೇ ಯಥಾಬೋಧ ವಿಷ್ಣುತತ್ವ ನಿರ್ಣಯ. ವಿಷ್ಣುತತ್ವ ನಿರ್ಣಯ ಪೂರ್ತಿ ಹೆಸರು ಅದಕ್ಕೆ. ಸಾಮಾನ್ಯ ವಿಷ್ಣುತತ್ವ ನಿರ್ಣಯ ಅಂತ ಸ್ವಲ್ಪ ಚಿಕ್ಕದು ಮಾಡ್ತಾರೆ. ವಿಷ್ಣುತತ್ವ ನಿರ್ಣಯ, ವಿಷ್ಣುತತ್ವ ನಿರ್ಣಯ, ತತ್ವ ನಿರ್ಣಯ, ಈ ಮೂರು ರೀತಿಯಲ್ಲಿ ಅದನ್ನು ಕರೆಯೋದು ಉಂಟು. ವಿಷ್ಣುತತ್ವ ವಿನಿರ್ಣಯಂ ವ್ಯಾಖ್ಯರಿಷ್ಯ ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಅಂದರೆ ಯಥಾಬೋಧಂ. ಆಚಾರ್ಯಗಂತ ಭಾರಿ ದೊಡ್ಡದಾದ್ದರಿಂದ ಎಲ್ಲ ಹೇಳೋ ಶಕ್ತಿ ನಮಗಿಲ್ಲ. ಎಷ್ಟು ಹಿಡಿಯುತ್ತೋ ಅಷ್ಟು ಹೇಳ್ತೇವೆ. ಯಥಾಬೋಧಂ ವ್ಯಾಖ್ಯರಿಷ್ಯ ಅಥವಾ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹೇಳ್ತೇನೆ, ಎಲ್ಲ ಗೊತ್ತಿದ್ದೆಲ್ಲ ಹೇಳೋದಿಲ್ಲ. ಯಥಾಬೋಧಂ ಎಷ್ಟು ಅರ್ಥ ಆಗಬೇಕು ಅಷ್ಟು ಹೇಳ್ತೇನೆ ಅಂಥೇಳಿ ಎರಡರ್ಥ ನಮಗೆ. ಯಥಾಬೋಧಂ ವ್ಯಾಖ್ಯರಿಷ್ಯ ವಿಷ್ಣುತತ್ವ ವಿನಿರ್ಣಯ ಮೂರು ಮಂಗಲಾಚರಣೆ ಶ್ಲೋಕಗಳು ಇವತ್ತು ಅಲ್ಲಿಗಿರಲಿ. ನಾಡೆಯಿಂದ ಮುಂದೆಯಿಂದ ಹೇಳ್ತಾರೆ ನೋಡಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.